இஷ்டபரப்ரதம் ஆயிட்டு நனு ஹரேஹே அதாயிட்டு நிமித்தாபாவ இத்தோபி சப்தைரிட்டி அதென ததா ஹரேஹே பிரகிருதி சப்த வாச்ச வாச்சே வாச்ச இச்சாஸ்வரூபத்வாவேதகைஹி பிரகிருதிர் வாசனைத்தேவா தவேச்சானந்த கத்யதே இதி சோபிதா சஜூதிஹி இத்யாதி சப்தைஹி ததா ஏஷ ஸ்திரீ ஏஷ புருஷ இத்யாதிபிஹி சாட்சா ஸ்திரீ புருஷ சப்த வாச்சத்வாவேதகைஹி சப்தைஹி முக்கியதையா உதிதத்வம் ஞாயதே இத்யர்த்தா. ஹீகே பிரகிருதி முதலாதந்த சகல சப்தங்களு கூட விஷ்ணு வாச்சக அந்தேளி வேத வாக்கியங்களிந்தே கொத்தாக்தா இது. அந்த ஸ்ரீலிங்க சப்த வாச்சிய அஷ்டே அல்ல, ஸ்திரீ ரூபனும் இது தேவரிகே. அது பல முக்கியவாத அம்ச. ஸ்ரீலிங்க சப்த வாச்சியத்துவ மற்றும் ஸ்திரீ ரூப நபும்சகலிங்க சப்த வாச்சியத்துவ இது. ஆதரவு நபும்சக ரூப இல்ல, நபும்சக ரூப தோஷ ஆதரிந்த இல்ல, ஸ்திரீ ரூப தோஷ அல்ல ஆதரிந்தாகினே ஆ ரூப இது. நிமித் ஹவுது அல்ல அல்ல, லட்சுமி ஒழ லட்சுமி எம்ப ரூபத்தான் இருத்தானே ஹொரத்து லட்சுமி பேரு நாராயண பேரு. நிமித்தா பாவ இத்தோபி சப்த ரீதி ஆ ரீதி சப்த வாச்சியத்துவ வரலுக்கு நிமித்த பேக்கல்ல அந்த நிமித்த இது. அத்த ஏஷ ஆத்மா பிரகிருதி அனு பிரவிஷ்ய ஆத்மானம் பகுதாச்சகார தஸ்மாத் பிரகிருதி. ஈ பரமாத்மனிக பிரகிருதி சப்த வாச்சியத்துவ யாத்துக்கிது அந்த ஏஷ ஆத்மா ஈ பரமாத்மனு பிரகிருதி பிரகிருதியன்னு அனுப்பிரவிஷ்ய ஒழகே பிரவேசமாடி ஆத்மானம் தன்னன்ன பகுதாச்சகார அநேக ரூபகளன்னாகி மாடிக்கொண்ட அதுக்கே தஸ்மாத் பிரகிருதி. அதுக்கு தேவன பிரகிருதி அந்த கரீத்தாரே அந்தேளி பிரகிருதி சப்த வாச்சியத்துவக்கு காரணவன்னு கொட்டு. இத்தியாதி பிரகிருதி சப்த பிரவருத்தி நிமித்த பிரகிருஷ்ட கிருதிமத்வா வேதகைஹி நிமித்த பிரகிருஷ்ட கிருதிமத்வா ஆவேதகைஹி தொட்டு பத இவே முதலாதந்த பிரகிருதி சப்த பிரவருத்தி நிமித்த பிரகிருதி சப்த பிரவருத்திக்கு நிமித்த ஹெள்ள குண்ட அந்த கரிபக்க ஏன் இருபக்கு அவனுக்கு காலு சரி குருடா அந்த கரிபக்க கண் இருபாரு. அதே ரீதினே பிரகிருதி அந்த கரிபக்க நிமித்த குருடா அந்த கரிபக்க கண்ணில்லது இருபேக்கேன் நிமித்த தேவரன் பிரகிருதி அந்த கரிபக்காதிரி ஏன் நிமித்த அந்த பிரகிருஷ்ட காரண பிரகிருஷ்டவாதந்த காரணவாகிறதிந்த தேவரிக ஏனந்த கரீத்தாரே பிரகிருதி அந்த கரீத்தாரே. பிரகிருஷ்ட கிருதிமத்துவ ஆவேதகைஹி பிரகிருஷ்ட கிருதிமத்துவ ஆவேதகைஹி திளிசிக்கொடத்தக்கந்த ததா யத்பூத யோனிம் இதி சூதிரவ்யவதானேன இத்யாதிபிஹி பரமாத்ம பூத யோனி எல்லா பிராணிகளிகூ கூட மூல காரணனாகித்தானே. மத்து சூதி அவ்யவதானேன பரமாத்ம சூதி பிரசூதி தான் நேரவாக சிருஷ்டி மாதிரி யாரும் சகாய இல்லை. அதுதான் தேவரிக ஏனந்த ஹெசரிதே பிரகிருதி அந்த ஹெசரிதே. ஈ காரணத்த ஸ்ரீலிங்க சப்த மாத்திர பிரவருத்தி நிமித்த பூத அவ்யவதானேன பிரசவஹேதுத்வ ரூப ஸ்திரீத்வ ஆவேதகைஹி ஸ்ருதி ஸ்மிருதி ரூபைஹி சப்தைஹி ஹரௌ நிமித்த பாவ அவகமாதித்யர்த்தா. ஸ்ரீலிங்க சப்த மாத்திர பிரவருத்தி நிமித்த பூத அவ்யவதானேன ஸ்ரீலிங்க சப்தக்கே ஸ்ரீலிங்க சப்தவன்னே மாத்திர பிரயோக மாடபேக்காதரே பிரவருத்தி நிமித்த பேக்கு. ஏனது அவ்யவதானேன பிரசவஹேதுத்வ ரூபா. இவத்து கண்டு சிருஷ்டி மாடத்தானே தெளிக்கோமண ஆதரே கர்ப்பதான மாடபேக்கு ஸ்திரீயிந்த ஹுட்டி பரபேக்கு. நேரமாக ஹுட்டி பரோது ஸ்திரீயிந்த. ஆதரே ஸ்திரீகே கர்ப்பதான மாடோது புருஷ. ஆதரே ஸ்திரீகேனிதே சாட்சாத்தாகி மகுவன் ஹெர்த்தக்கந்த சக்தி இது. ஆ தேவரேந்த தான பிரகிருதி அத்தக்கே மகாலட்சுமி இல்லதேனே தன் நாபி கமல பிரம்மதேவ சிருஷ்டி மாடிதிரிந்த ஸ்திரீயிந்த கெலசனவும் மாடத மத்து பிரத்யம்நாதி ரூபகள சிருஷ்டி மாடத்த தானு புருஷன சிருஷ்டி மாடதன்னு தோரிசித. ஆதரே மகாலட்சுமிக்கு யாவ சக்தி இல்ல, ஆசக்தி இல்ல. அதுக்கு இல்லி பந்தோ பிரம்மசூத்திரங்களில் ஏனந்த ஹெடுத்தாரே கேவல ஸ்திரீக உற்பத்தி அசம்பவாத் அந்த சூத்திர உற்பத்தி அசம்பவாத். சாக்த மத கண்டனை மாடபேக்காதரே சக்தின சர்வோத்தம தெய்வத்தை அந்த ஒப்பிதரே சமஸ்ய ஏனிது அந்தரே கேவல ஸ்திரீயிந்த சிருஷ்டி எல்லூ ஆகில்ல, கேவல புருஷந்த சிருஷ்டி ஆகிதே. துரோணாச்சார முதலாதவர் ஹுட்டித ஹாகேனெ. ஆதரிந்த அது ஏனில்ல, அல்லி ஸ்திரீ சம்பர்க்க இல்ல ஹுட்டிதார் அவரெல்ல. ஆதரே ஸ்திரீக ஆ சாமர்த்திய இல்ல. ஆ திருஷ்டி பிரகிருதி யார்த்தீக ವಿಷ್ಣುವೇ ಪ್ರಕೃತಿ ಶಬ್ದವಾಚ್ಯತ್ವ ಇದೆ. ಅವ್ಯವಧಾನೇನ ಸೂತಿ ಕರ್ತೃತ್ವ ಪ್ರಸವ ಹೇತುತ್ವ ರೂಪ ಸ್ತ್ರೀತ್ವ ಆವೇದಕೈ ಶ್ರುತಿ ಸ್ಮೃತಿ ರೂಪೈ ಶಬ್ದೈ ಹರೌ ನಿಮಿತ್ತ ಭಾವ ಅವಗಮಾದಿತ್ಯರ್ಥಃ. ಶ್ರುತಿ ಸ್ಮೃತಿ ರೂಪೈ ಶಬ್ದೈ, ಹಿಂದಿಂದ್ಯಾವುದೋ ಅದು ಯದ್ಭೂತ ಯೋನಿಂ, ಇದು ಶ್ರುತಿ. ಸೂತಿರವ್ಯವಧಾನೇನ ಇದು ಸ್ಮೃತಿ. ಶ್ರುತಿ ಸ್ಮೃತಿ ರೂಪವಾದ ಶಬ್ದಗಳಿಂದ ಹರವು ನಿಮಿತ್ತ ಭಾವ ಅವಗಮಾದಿತ್ಯರ್ಥಃ. ಶ್ರೀಲಿಂಗ ಶಬ್ದ ಪ್ರವೃತ್ತಿಗೆ ಏನು ನಿಮಿತ್ತ ಇರಬೇಕು ಅದಿದೆ ಅಂತ ಗೊತ್ತಾಗಿದ್ದರಿಂದ ಅದು ಸರಿಯಾದದ್ದು. ನಾನು ಅಥಾಪಿ ನ ಹರೇ ಹೇ ಸರ್ವಶಬ್ದ ವಾಚ್ಯತಾ, ಮತ್ತೊಂದು ತೆಗೆದ ಭಾರಿ ಪ್ರಾಬ್ಲಮ್ ಕೊಡೋ ಶಬ್ದ ಕೊಡ್ತೀನಿ ಅಂತ ಹೇಳಿದಾಗ ಭಾರಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಅಂತ ಶಬ್ದ ಇದೆ. ಅದು ಒಂದಾದರೂ ದೇವರನ್ನು ಹೇಳೋದಿಲ್ಲ ಅಂತ ಹೇಳಬೇಕು ನೀವು ಕೊನೆ ಪಕ್ಷ. ಒಂದು ಭಾರಿ ಕೆಟ್ಟ ಶಬ್ದ ಅದೇನು, ಶೂನ್ಯ ಶಬ್ದ ಇದೆ, ಹೇಗೆ ಶೂನ್ಯ ಅಂತೊಂದಿದೆ. ಇನ್ನೂ ಕೆಲವು ಅಸತ್ ಅಂತಿದೆ, ತುಚ್ಛ ಅಂತಿದೆ, ಎಂತೆಂಥ ಕೆಟ್ಟ ಕೆಟ್ಟ ಪದಗಳವೆಲ್ಲ ಇವೆಲ್ಲ ದೇವ್ರನ್ನ ಹೇಳುತ್ತಾ ಹೇಳಿದ್ರೆ ಏನಾಗ್ತಾನೆ, ಅವೆಲ್ಲ ಏನು ಪದಗಳವು, ದೋಷವಾಚಕವಾದ ಪದಗಳು. ದೋಷವಾಚಕವಾದ ಶಬ್ದಗಳಿಂದ ವಾಚ್ಯನಾದಾಗ ಏನಾಗಿರ್ಬೇಕು, ಅವನು ದೋಷಿ ಆಗಿರಬೇಕು. ಗುಣವಾಚಕ ಶಬ್ದದಿಂದ ವಾಚ್ಯನಾದಾಗ ಗುಣಿಯಾಗಿರ್ಬೇಕು. ದೋಷ ಶಬ್ದ ವಾಚ್ಯ ಫೇಲ್ ಅಂತ ಕರೆಯೋದು ಗುಣನಾ, ಅವ್ನು ಫೇಲ್ ಆಗಿದ್ದಾರೆ, ಯಾರೋ ಸನ್ಮಾನ ಮಾಡಿದ್ದಾರೆ, ಇವತ್ತು ಮಾಡ್ತಾರೆ, ಜಾಮೀನು ಸಿಕ್ಕರು ಸನ್ಮಾನ ಮಾಡ್ತಿರ್ತಾರೆ. ಅದು ಆರೋಪಿ ಅಲ್ಲ, ಜಾಮೀನು ಸಿಕ್ಕರೆ 20-30 ಕಾರುಗಳು ಕರ್ಕೊಂಡ್ಬರುತ್ತೆ ಅಂತ ಕೇಳಿದರೆ ವ್ಯಾಲಿ ಏನು, ಅವ್ರಿಗೆ ಏನು ಅರ್ಥ ಇಲ್ಲ ಅವ್ರಿಗೆ, ಜಾಮೀನು ಅಂದರೆ ನಿರಪರಾಧಿ ಅಂತ ಅರ್ಥನಾ, ಅದು ಆ ಥರ ಆಗಿಬಿಟ್ಟಿದೆ ಅಂತ ಏನು ಹೇಳ್ತೀರಿ ಈಗ. ದೋಷ ಹೇಳುತ್ತಲ್ಲ ಇದನ್ನೀಗ, ಆರೋಪಿ ಅಂದರೆ ಆರೋಪಿನೇ ಆಗಿ ಹೇಳ್ತಾರೆ. ಇಲ್ಲ, ಇದು ಭಾರಿ ಚಾಲೆಂಜಿಂಗ್ ಇವೆಲ್ಲ ಕೂಡ, ಗೊತ್ತಾಯ್ತಾ. ಶೂನ್ಯ, ಅಸತ್, ತುಚ್ಛ. ತುಚ್ಛ ಮನುಷ್ಯ ಅಂದರೆ ಯಾರು ಸಂತೋಷಪಟ್ಟಿದ್ದು ನೋಡಿದ್ದಾರೆ ಯಾರು ಕೂಡ ಇಲ್ಲ. ಅದೇನರ್ಥ, ಅದು ಕೆಟ್ಟ ಅರ್ಥನೇ ಇದೆ ಅಂತಾಯ್ತಲ್ಲ. ಶಬ್ದಾನಾಂ ನಿಸ್ವರೂಪವಾಚಿನಾಂ, ಶೂನ್ಯ ಶಬ್ದ ಏನು ಹೇಳುತ್ತೆ, ನಿಸ್ವರೂಪ. ನಿಸ್ವರೂಪ ಅಂದ್ರೇನು, ಎಕ್ಸಿಸ್ಟೆನ್ಸೇ ಇಲ್ಲ, ದೇವರಿಗೆ ಎಕ್ಸಿಸ್ಟೆನ್ಸೇ ಇಲ್ಲ ಅಂತ ಇದೆ ಶೂನ್ಯ ಶಬ್ದ ವಾಚ್ಯತ್ವ ಬಂದರೆ. ಸಸ್ವರೂಪೇ ಹರವು ಅಯೋಗಾತ್, ದೇವರಿಗೆ ಸ್ವರೂಪ ಇದೆ ಅಂತೀರಿ, ಶೂನ್ಯ ಶಬ್ದ ಸ್ವರೂಪ ಇಲ್ಲ ಅಂತ ಹೇಳೋ ಶಬ್ದ, ಸ್ವರೂಪ ಇಲ್ಲ ಅಂತ ಹೇಳ್ತಕ್ಕಂಥ ಶಬ್ದದಿಂದ ಸ್ವರೂಪ, ಸ್ವರೂಪ ದೇವರಿಗಿರೋ ಬರೀ ಸ್ವರೂಪ ಅಷ್ಟೇ ಅಲ್ಲ, ಏನಿದೆ ಸ್ವರೂಪ ಇದೆ, ಅಪ್ರಾಕೃತ ರೂಪ ಇದೆ ಅಂತ ಪರಮಾತ್ಮನನ್ನು ಹೇಗೆ ಹೇಳುತ್ತೆ. ನಿಸ್ವರೂಪೇ ನಿಯಮನ ಅಯೋಗೇನಾ, ಹೋಗಲಿ ನಿಸ್ವರೂಪ ಅಂತ ಒಪ್ಪೊಂಡ್ಬಿಟ್ರೆ ಪರಮಾತ್ಮನಿಗೆ ತನಗೆ ಸ್ವರೂಪ ಇಂದ ನಿಮ್ಮನ್ನು ಮಾಡ್ತಾನೆ, ಅವನಿಗೆ ಎಕ್ಸಿಸ್ಟೆನ್ಸ್ ಇಲ್ಲ, ಉಳಿದವ್ರನ್ನೇನು ಕಾಪಾಡ್ತಾನೆ, ಸಾಧ್ಯ ಇಲ್ಲ. ಆದ್ದರಿಂದ ತದಧೀನತ್ವ ನ್ಯಾಯ ಅಸಂಭವಾಚ್ಯ, ತದಧೀನತ್ವ ನ್ಯಾಯನ ಇಟ್ಕೊಳ್ಳೋಕೆ ಬರೋದಿಲ್ಲ. ಏನು ತದಧೀನತ್ವ, ಸ್ವರೂಪ ಇದ್ರೆ ತಾನೇ ಅಧೀನ ಇಟ್ಕೊಳ್ಳೋಕೆ ಬರೋದು, ಸ್ವರೂಪನೇ ಇಲ್ಲ ಅದೇ ಅಧೀನ ಇಟ್ಕೊಳ್ಳೋಕೆ ಏನು ಬರುತ್ತೆ, ಅದು ಸರಿಯಲ್ಲ. ಆದ್ದರಿಂದ ಈ ಶೂನ್ಯಾದಿ ಕೆಟ್ಟ ಶಬ್ದಗಳಿಂದ ಯಾವ ರೀತಿಯಲ್ಲೂ ಕೂಡ ದೇವರು ವಾಚನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವನ ಪ್ರಶ್ನೆ. ಇತಿ ಪ್ರಾಪ್ತಂ ಏತೇನ ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ ಇತಿ, ಅದಕ್ಕೂತ್ತರ. ಸುಮ್ಮನೆ ಕೇಳಬೇಡ, ಎಷ್ಟು ಶಬ್ದ ಹೇಳಿದ್ರು ಏನು ಮಾಡ್ತೇನೆ ನಾವು ಅದನ್ನು, ವಿಷ್ಣುವಾಚಕವೇ, ವಿಷ್ಣುವಾಚಕವೂ ಹೌದು ಅಂತ ಹೇಳಿದ್ರು, ವಿಷ್ಣುವಾಚಕವೇ ಆಗಿದೆ ಅಂತ ಹೇಳುತ್ತೇವೆ. ತದರ್ಥ ಶೂನ್ಯಮೇವ ಚ ಅನುಭಾಷ್ಯ, ಶೂನ್ಯಮೇವ ಚ ಏತೇನ ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ ಅಂಬದೇನದು ಸೂತ್ರ, ಸೂತ್ರ ಮೊದಲನೇ ಅಧ್ಯಾಯದ ಕೊನೆಯ ಸೂತ್ರ. ಶೂನ್ಯಮೇವ ಚ ಇತ್ಯಾದಿ ಅನ್ಯತ್ರ ನಿಯತೈರಪಿ ಮುಖ್ಯತ ಯೋಜಿತ ಶಬ್ದೈಹಿ ಇತಿ, ಶೂನ್ಯ ಮೊದಲಾದಂತಹ ಅನ್ಯತ್ರ ನಿಯತ ಬೇರೆ ಪದಾರ್ಥಗಳನ್ನೇ ಹೇಳ್ತಾವೆ ಅಂತಕ್ಕಂಥ ಶಬ್ದಗಳಿಂದ ಸಹ ಬರೀ ಉದಿತ ಅಲ್ಲ, ಮುಖ್ಯತೆಯ ಉದಿತ, ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವೇ ವಾಚನಾಗಿದ್ದಾನೆ. ಏವಕಾರಸ್ಯ ಅನ್ಯತ್ರೈವ ಇತಿ ಅನ್ವಯ, ಏವಕಾರಕ್ಕೆ ಏನಂತಿದೆ, ಶೂನ್ಯಮೇವ ಚ ಇದೆ ಅಂದರೆ ಅನ್ಯತ್ರ ಏವ, ಬೇರೆ ಕಡೆಗೇನೇ ಪ್ರಸಿದ್ಧವಾದಂತಹ ಅಂದರೆ ಕೆಟ್ಟ ವಸ್ತುಗಳಲ್ಲೇ ಪ್ರಸಿದ್ಧವಾದಂತಹ ಕೆಟ್ಟ ಶಬ್ದಗಳಿಂದ ಕೂಡ ವಿಷ್ಣುವೂ ವಾಚ್ಯನಾಗಿದ್ದಾನಲ್ಲ, ವಿಷ್ಣುವೇ ವಾಚ್ಯನಾಗಿದ್ದಾನೆ ಅಂತ. ವ್ಯಾಖ್ಯಾತ ವ್ಯಾಖ್ಯಾತ ಎರಡರ್ಥ, ಒಂದು ಯಾವಾಗಲೂ ಕೂಡ ಅಧ್ಯಾಯಾಂತೆ ದುರುಕ್ತಿ ಶ್ಯಾತ್ ಅಂತ, ಅಧ್ಯಾಯಾರ್ಥೆ ದುರುಕ್ತಿ ಶ್ಯಾತ್, ಎರಡು ಸರ್ತಿ ಹೇಳಿದ್ರೆ ಅಧ್ಯಾಯ ಮುಗೀತು ಅಂತ ಅರ್ಥ. ಹಿಂದೆಲ್ಲ ಏನು ಮಾಡ್ತಿದ್ದಿಲ್ಲ, ಒಂದು ಮುಗೀತು ಅಂತ ಹೇಳ್ಬೇಕಾದ್ರೆ ಏನು ತೋರಿಸ್ಬೇಕಲ್ಲ, ಒಂದು ಗುಡ್ ಹೇಳ್ಬಿಟ್ಟು ಹೇಳಬೇಕು, ಅದಕ್ಕೆ ಏನು ಮಾಡ್ತಿದ್ರು, ಎರಡು ಸರ್ತಿ ಹೇಳಿದ್ರೆ ಏನು ಅರ್ಥ ಅಲ್ಲಿಗೆ, ಮುಕ್ತಾಯವಾಯಿತು ಅಂತ. ಅಥ ಎಂಬುದು ಆರಂಭ, ಇತಿ ಎಂಬುದು ಮುಕ್ತಾಯ, ಎರಡು ಸರ್ತಿ ಹೇಳಿದರೆ ಅಧ್ಯಾಯ ಪೂರ್ತಿ ಮುಗೀತು ಅಂತ ಅರ್ಥ, ಅದಕ್ಕೆ ಎರಡು ಸರ್ತಿ ಹೇಳ್ತಾರೆ. ಇನ್ನೊಂದು ಅರ್ಥ, ಏತೇನ ಸರ್ವೇ ಅವ್ಯಾಖ್ಯಾತ ವ್ಯಾಖ್ಯಾತ, ಇನ್ನು ಏನೇನು ಹೇಳಿಲ್ಲ ಅವೆಲ್ಲ ಅಂಡರ್ಸ್ಟುಡ್ ಅಂತ ಅರ್ಥ. ಇಲ್ಲಿ ಹೇಳಿರೋ ಅಷ್ಟೇ ಅಲ್ಲ, ಹೇಳಿದಿರೋವು ಕೂಡ ಏನವು, ಅವು ಕೂಡ ಇದೇ ರೀತಿ ಅರ್ಥ ಮಾಡ್ಕೊಂಡ್ಬಿಡಬೇಕು. ಹೇಳಿದ್ದೆಷ್ಟು, ನಾಲ್ಕಾರು, ಕೆಟ್ಟ ಶಬ್ದ ಇರೋದೆಷ್ಟು, ಬೇಕಾದಷ್ಟಿವೆ. ಅದು ಅವು ಕೂಡ ಏನೋ ವಿಷ್ಣುವನ್ನೇ ಹೇಳ್ತಾ ಇವೆ. ಹೀಗೆ ಎರಡು ಅರ್ಥ ಬಿಡಿಸು, ಏತೇನ ಸರ್ವೇ ಸರ್ವೇ ಅವ್ಯಾಖ್ಯಾತ ಅತತ್ವಮಸಿ ಇದ್ದಾಗಿ ಅವೆಲ್ಲ ಕೂಡ ವ್ಯಾಖ್ಯಾತವಾಗಿವೆ. ಚಹಾ ಪೂರ್ವೋಕ್ತ ಸಮುಚ್ಚಯ ಇತ್ಯಾದಿ ಇತಿ ಅವಿಭಕ್ತಿಕಂ ಇತ್ಯಾದಿ ಫಿರಿತ್ಯರ್ಥ. ಇತ್ಯಾದಿ ಶಬ್ದಕ್ಕೆ ವಿಭಕ್ತಿ ಇಟ್ಕೊಂಡು ಹೇಳಿಲ್ಲ, ಆದ್ದರಿಂದ ಇತ್ಯಾದಿಭಿ ಅನ್ಯತ್ರ ನಿಯತೈರಿಪಿ ಶಬ್ದೈಹಿ ಅಂತರ್ಥ. ತಥಾಚ ಅನ್ಯತ್ರೈವ ನಿಯತೈಹಿ ನಿಸ್ವರೂಪವಾಚಿತ್ವೇನ ಅನ್ಯತ್ರೈವ ಪ್ರಸಿದ್ಧೈಹಿ ಶೂನ್ಯಂ ಅಸತ್ ಅಭಾವ ತುಚ್ಛಂ. ಇವೆಲ್ಲ ಪದಗಳು ಶೂನ್ಯ ಅಸತ್ತು ಅಭಾವ. ಅಭಾವ ಅಂದ್ರೇನು? ಹಿಂದೆ ಬಂದಿದೆ, ಏನು ಮಾಡಿದರು? ಭಾವ ಅಭಾವ ಅಂತ ತತ್ವ ಎರಡು ವಿಧ ಅಂತ ಹೇಳಿದ್ರು, ಗೊತ್ತಾಯ್ತಾ? ಅಭಾವ ಮೂರು ವಿಧ ಅಂತ ಹೇಳಿದ್ರು. ದೇವರ ಅಭಾವ ಅಂತ ಕರೆದ್ರೆ ಪ್ರಾಗಭಾವನು ಏನು ಹೇಳಬೇಕು, ಇದು ಏನಂತ ಹೇಳ್ತೀರಿ ಅದಕ್ಕೆ ಅಂತ ಪ್ರಶ್ನೆ ಬಂದರೆ ಅದು ಕೂಡ ವಿಷ್ಣುವನ್ನೇ ಹೇಳ್ತಾ ಇದೆ. ಏಕೋ ಜನಾರ್ದನ ಏವ ಮುಖ್ಯತಯಾ ಉದಿತ. ಜನಾರ್ದನ ಒಬ್ಬನೇನೆ ಮುಖ್ಯತಃ ಹೇಳಲ್ಪಟ್ಟಿದ್ದಾನೆ. ನಾ ಶೂನ್ಯಾದಿಹಿ, ಶೂನ್ಯ ಮೊದಲಾದ ವಸ್ತುಗಳಲ್ಲ. ಕುತಃ ಶಬ್ದೈಹಿ, ವೇದನೆ ಹಾಗೆ ಹೇಳಿಬಿಟ್ಟಿದೆ. ಏನಂತ? ನಾಮಾನಿ ಸರ್ವಾಣಿ, ಎಲ್ಲ ಹೆಸರುಗಳು ವಿಷ್ಣುವನ್ನೇ ಹೇಳ್ತಾ ಇವೆ. ತಮೇ ವೈಕಂ ಜಾನಥ, ಅವರೊಬ್ಬನೇ ತಿಳ್ಕೊಳ್ಳಿ ಅಂತ ಹೇಳಿದ ಮೇಲೆ ಯಾವುದೇ ಶಬ್ದ ಹೇಳಿದಾಗಲೂ ಏನು ತಿಳ್ಕೋಬೇಕು? ಅವನೇ ಮುಖ್ಯವಾಚ್ಯ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಶಬ್ದದಿಂದ ಕೂಡ ವಿಷ್ಣುವೇ ಮುಖ್ಯವಾಚ್ಯ ಅಂತ ತಿಳ್ಕೊಳ್ಳಿ. ತಾವ ಏತಾ ಸರ್ವಾ ರುಚ, ಗೊತ್ತಾಯ್ತಾ? ಪ್ರಾಣ ಏವ ಐತರೇ ಉಪನಿಷತ್ತು. ಹಂತ ಏತಮೇವ ಪುರುಷಂ ಸರ್ವಾಣಿ ನಾಮಾನಿ ಅಭಿವದಂತಿ. ಈ ಪುರುಷನಾದ ಶ್ರೀಹರಿಯನ್ನೇ ಎಲ್ಲ ಹೆಸರುಗಳು ಹೇಳ್ತಾ ಇವೆ. ಈ ಮಾತುಗಳಿಗೆ ಹೇಳಿಲ್ಲ ಹಿಂದೊಮ್ಮೆ, ಸೆಕೆಂಡರಿ ಸೆನ್ಸ್ ಮಾಡಬಾರ್ದು. ಇಲ್ಲಿ ಸರ್ವೆ ಅಂತ ಹೇಳಿದಾಗ ಏನು ಮಾಡಬಾರ್ದು? ಲಿಮಿಟೆಡ್ ಸೆನ್ಸಲ್ಲಿ ಸರ್ವೆ ಮಾಡಬಾರ್ದು. ಯಾವ ಅರ್ಥದಲ್ಲಿ ಮಾಡಬೇಕು? ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ. ಸರ್ವಶಬ್ದವಾಚ್ಯತ್ವ ಸರ್ವಶಬ್ದವಾಚ್ಯತ್ವನೇ, ಒಳ್ಳೆ ಶಬ್ದಗಳಿಂದ ಅದರಲ್ಲಿ ಅವನನ್ನೇ ಹೇಳ್ತಕ್ಕಂಥ ಶಬ್ದ ಹೇಳ ಕಡಿಮೆ ಮಾಡ್ತಾ ಹೋಗಬಾರ್ದು. ಸರ್ವಶಬ್ದವಾಚ್ಯತ್ವನೇ ಇಟ್ಕೋಬೇಕು. ಇತ್ಯಾದಿ ವಿಹಿ ಸರ್ವಜ್ಞ ಅಂತ ಕರೆದ್ರು, ಆ ಫೀಲ್ಡಲ್ಲಿ ಸೇರಿಕೋಬೇಕಾಗ ಎಂದು ಎಕ್ಸ್ಪರ್ಟ್ ಅಂತ ಕರೆದ್ರು. ಆ ಫೀಲ್ಡಲ್ಲಿ ಅಷ್ಟೇ, ಎಲ್ಲದರಲ್ಲಲ್ಲ. ಅದರಲ್ಲೂ ಕೂಡ ಎಕ್ಸ್ಪರ್ಟ್ ಅಂದ್ರೆ ಏನು, 100% ಏನಲ್ಲ. ಇವತ್ತು ಎಷ್ಟೋ ಇದಕ್ಕಿಂತ ಭಾರಿ ಬೆಟರ್ ಅಂತ ಅರ್ಥ ಅಷ್ಟೇ ಹೊರತು 100%. ಯಾವುದೇ ಎಕ್ಸ್ಪರ್ಟ್ ನಂಬರ್ ಒನ್ ಡಾಕ್ಟರ್ ಕೂಡ ಅವ್ನು ಮಾಡಿದ್ದೆಲ್ಲ ಕೂಡ ಸಕ್ಸ್ ಆಗಿದೆ ಹೇಳಕ್ ಬರೋದೇ ಇಲ್ಲ, ಅವರೇ ಒಪ್ಪೋದಿಲ್ಲ. ಅಂತ ಲಾಯರ್ ಬೆಸ್ಟ್ ಲಾಯರ್, ಅವ್ರು ಹಿಡಿದು ಕೇಸ್ ಎಲ್ಲ ಗೆದ್ದಿದೆ ಅಂತ ಹೇಳಕ್ ಆಗೋದಿಲ್ಲ, ಗೊತ್ತಾಯ್ತಾ? ಅದೇ ರೀತಿ ಯಾವ ಬೆಸ್ಟ್ ಕೂಡ ಏನಾಗಿರ್ತಾನೆ, ಎರಡು ಫಸ್ಟ್ ಬ್ಯಾಟ್ಸ್ಮನ್, ಅವ್ನು 0 ಔಟ್ ಎಷ್ಟು ಔಟ್ ಆಗಿರ್ತಾನ, ಅವನು ಎಷ್ಟೋ ಸರ್ತೆ ಹೈಯೆಸ್ಟ್ ರನ್ ನೋಡಿದ್ರೆ ಔಟ್ ಹೆಸರಾದವನು ಹೈಯೆಸ್ಟ್ 0 ಹೊಡೆದ ಹೆಸರಾಗಿರ್ತಾನೆ. ಮತ್ತು ಅವನಷ್ಟು 0 ಯಾರು ಹೊಡೆದಿಲ್ಲ ಅಂತೇಳಿ, ಯಾಕೆ? ಅದು ರೆಕಾರ್ಡೇ. ಆದರೆ ದೇವರಿಗೆ ಆಗಲ್ಲ ಅಂತ ಅರ್ಥ ಮಾಡ್ಕೊಳ್ಳೋ ಕೊರಟರೆ ದೇವರಿಗೆ ಯಾವುದೇ ರೀತಿಯಿಂದ ಕೂಡ ಸಂಕುಚಿತ ಅರ್ಥ ಮಾಡಬಾರ್ದು. ಸಂಕುಚಿತ ಅರ್ಥ ಅಂದ್ರೇನು? ಲಿಮಿಟೆಡ್ ಅರ್ಥ ಮಾಡಕ್ಕೆ ಹೋಗಬಾರ್ದು. ಅಸಂಕುಚಿತ ಅಂದ್ರೇನು? ಸಂಕೋಚವಿಲ್ಲದ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಅರ್ಥ ಮಾಡಬೇಕು. ಸರಿಯಾಗಲ್ಲ, ದೇವರು ಸ್ವತಂತ್ರ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ. ಇವತ್ತು ಆಫೀಸರ್ ಸ್ವತಂತ್ರ, ಅಯ್ಯೋ ಎಷ್ಟು ಡಿಪೆಂಡೆನ್ಸ್ ಹೇಳೋಕ್ಕೆ ಸಾಧ್ಯ ಇಲ್ಲ. ಸ್ಟಿಲ್ ಕೆಳಗಿನ ಮೇಲೆ ಅಷ್ಟೇ ಅವನು, ಇನ್ನೇನಲ್ಲ. ಆದರೆ ದೇವ್ರ ಬಗ್ಗೆ ಮಾತ್ರ ಅದಕ್ಕೆ ದೇವರಿಗೆ ಅಬ್ಸಲ್ಯೂಟ್ ಅಂತಲೇ ಹೆಸರು. ಇಂಗ್ಲೀಷಲ್ಲಿ ಕರಿಬೇಕು ಏನಂತ ಕರೀತಾರೆ, ಅಬ್ಸಲ್ಯೂಟ್ ಅಂದರೆ ದೇವರು ಅಂತ. ಏನೋ ಅಲ್ಟಿಮೇಟ್, ಮತ್ತೊಂದಿಲ್ಲ ಅದರ ಮೇಲೆ. ಅದೊಂದಿದ್ದರೆ ಅದು ಅಲ್ಟಿಮೇಟ್ ಅಲ್ಲೇ ಅಲ್ಲಾಗ, ದೇವರಂತ ಕಾನ್ಸೆಪ್ಟ ಕೊಡೋದಿಲ್ಲ. ಹಂತ ಏತಮೇವ ಪುರುಷಂ ಸರ್ವಾಣಿ ನಾಮಾನಿ ಅಭಿವದಂತಿ ಇತ್ಯಾದಿಭಿ ಸರ್ವಶಬ್ದವಾಚ್ಯತ್ವ ಆವೇದಕೈಹಿ ಶಬ್ದೈಹಿ ಇತ್ಯರ್ಥ. ಇವುಗಳಿಂದ ವಿಷ್ಣುವೇ ವಾಚ್ಯನಾಗಿದ್ದಾನೆ. ನಿಮಿತ್ತಾಭಾವ ಇತ್ಯಥೋಪಿ ಶಬ್ದ ಈ ರೀತಿ. ಅಲ್ರಿ, ನಿಮಿತ್ತನೇ ಇಲ್ಲ, ಶೂನ್ಯ ಶಬ್ದಕ್ಕೇನಾಗಿರ್ಬೇಕವನು? ಇಲ್ಲದೇ ಇರೋ ವಸ್ತು ಶೂನ್ಯ ಶಬ್ದ ವಾಚ್ಯ. ದೇವರಿದ್ದಾನೆ, ಶೂನ್ಯ ಶಬ್ದ ವಾಚ್ಯನಾಗ್ತಾನೆ. ಹೇಗಾಗ್ತಾನೆ ಅಂದರೆ ಇದೇ ವಾಚ್ಯನಾಗ್ತಾನೆ. ಹೇಗೆ? ಶಮೂನಂ ಕುರುತೆ ಯಸ್ಮಾತ್, ಅಲ್ಲಿ ಯೋಗಿಕ್ಕೆ ಅರ್ಥ ಮಾಡಬೇಕು. ಒಳಗಿನ ಅರ್ಥ ಏನು? ಶೂನ್ಯ ಇದೆ. ಶಂ ಊನಂ ಕುರುತೆ, ಶಂ ಸುಖವನ್ನು ಇಲ್ಲವಾಗಿಸುತ್ತಾನೆ. ಯಾರಿಗೆ? ತಮೋಯೋಗ್ಯರಿಗೆ. ಸುಖ ಸಿಗದಂತೆ ಮಾಡ್ತಾನೆ. ಇದು ಭಾರಿ ಇಂಪಾರ್ಟೆಂಟ್. ಮನುಷ್ಯನೇ ಕಷ್ಟಪಟ್ಟು ವಸ್ತು ತಗೋತೇನೆ, ದುರ್ಯೋಧನ ರಾಜ್ಯ ತಗೊಂಡ, ಶಾಂತಿ ಸಿಕ್ತೆ ಅವನಿಗೆ, ಸಿಗಲಿಲ್ಲ. ಪಾಂಡವರು ರಾಜ್ಯ ಕಳ್ಕೊಂಡ್ರು, ಶಾಂತಿ ಹೋಯ್ತಾ ಹೋಗಲಿಲ್ಲ. ಅರ್ಥ ಆಯ್ತಾ? ರಾಜ್ಯ ಇಲ್ಲ, ವನದಲ್ಲಿದ್ದಾರೆ, ಶಾಂತಿ ಇದೆ. ಇದು ರಾಜ್ಯ ಇದೆ, ಪಾಂಡವ ರಾಜ್ಯನೇ ಹೊಡ್ಕೊಂಡಿದ್ದಾನೆ, ಶಾಂತಿ ಇಲ್ಲ. ಇದು ಇಂಪಾರ್ಟೆಂಟ್. ಇದು ತಪ್ಪು ಮಾಡಿ ಒಂದು ಪದಾರ್ಥ ತಗೊಂಡಾಗ ಅನ್ಯಾಯದಿಂದ ಮನಸ್ಸಿಗೆ ಏನು ಕೊಡೋದಿಲ್ಲ? ಅದು ಶಾಂತಿ ಕೊಡೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಎಷ್ಟರ ಮಟ್ಟಿಗೆ ಏನಾಗಿ ಶಂ ಊನಂ ಕುರುತೆ, ಸುಖ ಕೊಡೋ ಶಕ್ತಿ ಯಾರಿಗೂ ಇಲ್ಲ, ಯಾವುದು ಕೊಡೋ ಶಕ್ತಿನೂ ಇಲ್ಲ. ಸುಖಂ ದುಃಖಂ ಭಯಂಚ ಭಯಮೇ ವಚ, ಎಲ್ಲಿದದು? ಭಗವದ್ಗೀತಾ. ಭವಂತಿ ಭಾವ ಭೂತಾನ ಮತ್ತೇವ ಪೃಥಗ್ವಿಧಾಹ, ಪ್ರತಿಯೊಂದು ಪ್ರಾಣಿಗೂ ಆಗ್ಬೇಕು, ನನ್ನಿಂದನೇ ಆಗಬೇಕು ಅಂತ ಹೇಳಿದ್ದಾನೆ. ಶಂ ಊನಂ ಕುರುತೆ, ಎರಡರ್ಥ. ಸುಖವನ್ನು ಇಲ್ಲದೆ ಆಗ ಮಾಡ್ತಾನೆ, ಸುಖವನ್ನು ಕಡಿಮೆ ಮಾಡ್ತಾನೆ, ಇವರಿಗೆ ಬರಹಾಗ ಮಾಡ್ತಾನೆ, ಸ್ವಲ್ಪ ಜಾಸ್ತಿ ಕೊಡಾಗ ಮಾಡ್ತಾನೆ. ಇದು ದೇವರ ವೈಭವ. ಅದು ಆಸಕ್ತಿ ಯಾರಿಗಿದೆ? ದೇವರಿಗೆ ಮಾತ್ರ. ಅದಕ್ಕೆ ಶೂನ್ಯ ಅಂತ ಕರೀತಾರೆ ಅಷ್ಟೇ. ಚೇಂಜ್ ಮಾಡಲಿಲ್ಲ. ಏನಿದೆ ಶಬ್ದವೇನು ಹೇಳಿದ್ವಿ ನಾವೀಗ? ಆರ್ಥಲ್ಲಿ ವಾಚ್ಯ ಅಂತ ಹೇಳಲೇ ಇಲ್ಲ ನಾವು, ಆ ಶಬ್ದದಿಂದ ವಾಚ್ಯ ಅಂತ ಹೇಳಿದ್ವಿ. ಆ ಶಬ್ದದಿಂದ ವಾಚ್ಯ ಅಂತ ಹೇಳಿದಾಗ ಶಬ್ದಕ್ಕೆ ಎರಡು ಅರ್ಥ ಇದೆ, ಒಂದು ರೂಢಿ ಅರ್ಥ, ಇನ್ನೊಂದು ಯೌಗಿಕ ಅರ್ಥ. ಆ ಯೌಗಿಕ ಅರ್ಥ ಆಕ್ಚುಲಿ ವಿದ್ವದ್ ರೂಢಿ ಅದು. ಸೊ ಅದು ಇದೆ, ಆಯ್ತಲ್ಲ, ನಮಗೆ ಗೊತ್ತಿಲ್ಲ ಅಷ್ಟೇ ಅರ್ಥ. ಅಲ್ಲ ಅಲ್ಲ, ರೂಢಿ ಯಾರ ಉದಾಹರಣೆಗೆ ಕಾಮನ್ ಮ್ಯಾನ್ ಅರ್ಥದಲ್ಲಿ ಒಂದು ವಿಷಯ ವಾಚ್ಯವಾಗದೆ ಹೋದ್ರೆ ದೋಷ ಅಲ್ಲ, ಯಾಕೆ ಟೆಕ್ನಿಕಲಿ ಮಾತಾಡ್ತಾ ಇದ್ದಾನು ಅವನು. ಕಾಮನ್ ಮ್ಯಾನ್ಗೆ ಅದು ಗೊತ್ತಾಗೋದಿಲ್ಲ, ಕಾಮನ್ ಮ್ಯಾನ್ ಗೊತ್ತಾಗೋದಿಲ್ಲ ಅಂಥೇಳಿ ಅವನಿಗೆ ಅವನ ದೋಷ ಅನ್ನೋದು ಇದ್ರ ದೋಷ ಅಲ್ಲ. ಅದು ಶೂನ್ಯ ಶಬ್ದಕ್ಕೆ ಅರ್ಥ ಇವನಿಗೆ ಗೊತ್ತಿಲ್ಲ. ಹೌದು ಹೌದು, ಅರ್ಥ ಇದೆ, ಆ ಅರ್ಥದಲ್ಲಿ ಅಷ್ಟೇ ಯೋಚನೆ ಮಾಡ್ತಾನು ಅಲ್ಲ, ಆ ಅರ್ಥದಲ್ಲಿ ವಾಚ್ಯರ ಯಾಕೆ ದೋಷ ವಾಚ್ಯ ಆ ದೋಷ ಪರಮಾತ್ಮ ಅಲ್ಲ. ವಾಚ್ಯನೇ ಆಗಿದ್ದಾನೆ, ದೋಷ ಶಬ್ದದ ಅರ್ಥಲ್ಲಿ ದೋಷಿ ಎಂಬ ಅರ್ಥಲ್ಲಿ ವಾಚ್ಯನಾಗಿಲ್ಲ. ಏನಾಗಿದ್ದಾನ ಅವನು, ಏನಾಗಿದ್ದಾನೆ? ಹೌದು, ಮತ್ತೆ ಇದು ಸಿಂಪಲ್ ನಿಮ್ಮ ಅರ್ಥನೆ, ದೋಷವಾಚಕ ಶಬ್ದದ ವಾಚ್ಯನ ಆಗೋದಿಲ್ಲ ಅಂಬದು ಏನದು ಗುಣ ಅದು, ಗೊತ್ತಾಯ್ತಾ? ಆದ್ರಿಂದ ನಾವೇನ್ ಹೇಳ್ಬೇಕೀಗ, ನೀವು ಈ ರೀತಿ ಕೇಳ್ತಾ ಆ ಶಬ್ದದ ವಾಚ್ಯನೇ ಅಲ್ಲ, ಅಲ್ಲ ವಾಚ್ಯನಾಗಿದ್ದಾನೆ. ಯಾಕೆ ಒಳಗಿನ ಅರ್ಥ ಇನ್ನೊಂದಿದೆಯಲ್ಲ, ಆ ಅರ್ಥದಿಂದ ವಾಚ್ಯನಾಗಿದ್ದಾನೆ, ಸಮಸ್ಯೆನೇ ಇಲ್ಲ. ಉದಾಹರಣೆಗೆ ನಿಮ್ಮಲ್ಲಿ ದುಡ್ಡಿಲ್ಲ, ಭಾರಿ ಶ್ರೀಮಂತ, ಒಂದು ಪೈಸೆ ಇಲ್ಲ ನಿಮ್ಮ ಹತ್ರ, ಕ್ಯಾಶ್ಲೆಸ್, ಭಾರಿ ಶ್ರೀಮಂತ. ಯಾಕೆ ಬ್ಯಾಂಕಲ್ಲಿ ಇರಲಿಲ್ಲ, ಮತ್ತೆ ಚೆಕ್ ರೂಪದಲ್ಲಿ ಇಟ್ಕೊಂಡು, ಯಾರು ದುಡ್ಡು ಕೊಟ್ಟಿದ್ದ ಇವ್ರು ಬ್ಯಾಂಕಲ್ಲೂ ಇಲ್ಲ, ಅದು ದೀದಿ ಕೊಟ್ಟಿದ್ದಾರೆ ಅಷ್ಟೇ, ಕೈಲಿ ಇಟ್ಕೊಂಡಿದ್ದಾನು ಅವನು. ಹಾ, ಬ್ಯಾಂಕಲ್ಲೂ ಹಾಕಿಲ್ಲ, ಬ್ಯಾಂಕಲ್ಲಿ ಇಲ್ಲ ಅದೀಗ, ಎಲ್ಲಿದೆ ಅವನಿರೋ, ಇನ್ನು ಅವನಲ್ಲೇ ಇದೆ, ಇಲ್ಲಿ ಬಂದಿಲ್ಲ ಅದು, ಗೊತ್ತಾಯ್ತಾ? ಏನು ಹೇಳಿದ್ರು ನೋಡಿದ್ರು, ಒಂದು ಕೋಟಿ ರೂಪಾಯಿ ಬಂದಿದೆ ಅವನಿಗೆ, ಇಟ್ಕೊಂಡಿದ್ದಾನೆ ಡಿಡಿನ. ಆ ಶ್ರೀಮಂತ ಹೌದಲ್ಲ ಈಗ, ಅವನು ಹೌದಲ್ಲ ಶ್ರೀಮಂತ, ದುಡ್ಡಿದೆಯಾ? ದುಡ್ಡು ಪೈಸೆ ಕೂಡ ಇಲ್ಲ, ಆದ್ರೆ ಏನವನು ಭಾರಿ ಶ್ರೀಮಂತ. ಮತ್ತೆ ಯಾಕೆ ಬಿರೋದು ಪೇಪರ್ ತಗೊಂಡು ಅಷ್ಟೇ, ಇದಲ್ಲ ಅರ್ಥ ಆಯ್ತಾ? ಈಗ ಅದು ಯಾರಿಗೆ ಅರ್ಥ ಆಗೋದಿಲ್ಲ? ಈ ಹಳ್ಳಿಯವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಹಳ್ಳಿಯವರಿಗೆ ಈ ಸ್ಕೂಲಿಗೆ ಕಲಿಸೋದು ಅರ್ಥ ಆಗೋದಿಲ್ಲ ಅವರಿಗೆ. ಇದು ಬುದ್ಧಿ ಇಲ್ಲ, ಕುರಿ ಕಾಯ್ದ್ಬಿಟ್ಟು ಕುರಿ ಸ್ಕೂಲಿಗೆ ಹೋಗ್ತಾರಲ್ಲ, ಬುದ್ಧಿ ಇದೆಯಾ ಅವನಿಗೆ? ಕರ್ಕೊಂಡ್ಬಾರ ಸಾಕ, ಮೇಷ್ಟಿ ಬುದ್ಧಿ ಇಲ್ಲ ಕಲಿಸಿ ಅಂತ ಹೇಳೋದು ಅಂತ ಹೇಳ್ತಾರೆ. ಮೇಷ್ಟಿ ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಹುಡುಗರು, ಬಿಟ್ಬಿಟ್ಟ ಅವ್ರಿಗೆ ಅರ್ಥ ಆಗೋತ್ತಿಗೆ ಅವ್ರು ರಿಟೈರ್ ಆಗಿರುತ್ತೆ, ಕತೆ ಮುಂದೋಗಿರುತ್ತೆ. ಕೆಲವು ಪದಗಳು ಅರ್ಥ ಆಗೋದಿಲ್ಲ, ಹಳ್ಳಿಯವ್ರಿಗೆ ಓದಿನ ಬೆಲೆ ಗೊತ್ತಿಲ್ಲ ಅಂಥೇಳಿ, ಓದಿ ಬೆಲೆ ಇಲ್ವಾ? ಅಷ್ಟೇ, ಆದ್ದರಿಂದ ಸಮಸ್ಯೆನೇ ಇಲ್ಲ. ನಮ್ಗೆ ಅರ್ಥ ಏನಾಯ್ತು ಅಂದರೆ, ಶಬ್ದ ಅಂದ ತಕ್ಷಣ ಪದ ತಿಳ್ಕೊಂಡು ಅರ್ಥದಲ್ಲೇ ಶಬ್ದ ಇರಬೇಕಾಗಿಲ್ಲ, ಗೊತ್ತಾಯ್ತಾ? ನಾವು ಸರ್ವಶಬ್ದತ್ವವಾರ್ತೆ ಹೇಳ್ತಿರೋದು ಆ ಶಬ್ದಕ್ಕಿರೋ ಅರ್ಥ ಇಟ್ಕೊಂಡೆ, ನೀವು ತಿಳ್ಕೊಂಡು ಅರ್ಥ ಅಲ್ಲ ಅಷ್ಟೇ, ಮತ್ತೆ ನಾವು ಹೇಳೋದು ಬೇರೆ ಅರ್ಥ ಕೂಡ ಅಲ್ಲ. ಎಲ್ಲಿದೆ ಅದು? ಆ ಶಬ್ದದಲ್ಲೇ ಇದೆ, ಶಬ್ದದಲ್ಲಿ ದುಡ್ಡು ಅಲ್ಲೇ ಇದೆ, ನೀವು ತಿಳ್ಕೊಂಡು ಫಾರ್ಮಲ್ಲಿ ಇಲ್ಲ. ಯಾವನಿಗೆ ಪ್ರಕಾರ ಕೆಲವು ಕ್ಯಾಶ್ ಇದ್ರು ಅವರು ನೋಡ್ತಾ ಆಗಲ್ಲ, ಕೆಲವರಿಗೆ ಕೆಲವು ಕಾಯಿಲ್ಸೇ ಅರ್ಥ ಆಗೋದು. ನೋಟ್ ಅಂದ್ರೆ ಏನೋ ಕಾಗದ ಡಿ ಹ್ಯಾವೋ ಅವ್ರಿಗೆ ಅದು ಹಾಗೆ, ಎಷ್ಟೋ ಜನಕ್ಕೆ ಅದು ತಿಳುವರಿಕೆ ಇರೋದಿಲ್ಲ. ಅದಕ್ಕೆ ಅವ್ರು ಕಾಯಿಲ್ಸ್ ಕೊಟ್ಟರಾಗ ಸಂತೋಷ, ಏನು ಕೊಟ್ಟರಾಗಲ್ಲ, ನೋಟ್ ಕೊಟ್ಟರಾಗದ್ದು ಏನೋ ಒಂಥರ ಮುಖ ಚಿಕ್ಕದ ಮಾಡ್ಕೊಂಡು ಹೋಗ್ತಾರೆ. ಬಾಯಲ್ಲಿ ಹೇಳದೆ ಹೋದ್ರು ಕೂಡ ಏನಂತಾರೆ, ಮುಖ ಚಿಕ್ಕದ. ಕೆಲವರಿಗೆ ಹಳೆ ನೋಟು ಹೊಸ ನೋಟು ವ್ಯತ್ಯಾಸಗಳು, ಹಳೆ ಕಾಯಿನ ಹೊಸ ಕಾಯಿಯನ್ನು ಆ ಥರ ಯೋಚನೆ ಮಾಡೋರಿಗೆ ಅದನ್ನು ತಿಳಿಯೋದಿಲ್ಲ. ಆದ್ದರಿಂದ ತಪ್ಪು ಯಾರ್ದದು? ಅವ್ರು ತಿಳುವಳಿಕೆ ಇಲ್ಲ. ಆದ್ದರಿಂದ ಅವರು ತಿಳ್ಕೊಳ್ಳಿಲ್ಲ ಅಂತ ದೊಡ್ಡವರಿಗೆ ದೋಷ ಇದೆಯಾ? ಇಲ್ಲ. ಹೌದು, ಯಾವ್ದು ಯಾವ ಕೆಟ್ಟ ಶಬ್ದ ತಗೊಂಡ್ರು ಕೂಡ ಇನ್ನೊಂದು ಅರ್ಥ ಒಳಗಿದೆ ಅದಕ್ಕೆ, ಅದು ಜನಕ್ಕೆ ಗೊತ್ತಿಲ್ಲ. ಅಸರ್ವಶಬ್ದ ವಾಚ್ಯ ಅಲ್ಲ ಅಂದ್ರೆ ಬೇರೆ ಅರ್ಥ ಗೊತ್ತಿಲ್ಲ ಅಂತ ಅರ್ಥ, ಗೊತ್ತಾಯ್ತಾ? ಸರಿಯಾದ ಅರ್ಥ ಗೊತ್ತಿದ್ದವರಿಗೆ ಜ್ಞಾನಿಗಳಿಗೆ ಯಾವ ಶಬ್ದ ಕೊಟ್ಟರು ಏನಂತ ಅರ್ಥ ಮಾಡ್ತಾರೆ ಅವರು? ವಿಷ್ಣು ಪರವಾಗಿ ಅರ್ಥ ಮಾಡ್ತಾರೆ. ಕನ್ಕ್ಲೂಷನ್ ಯಾಕೆಂದ್ರೆ ಇದೆಲ್ಲ ಸ್ವರ ವರ್ಣ ಧ್ವನಿ ಏನೇನಿದೆ ಎಲ್ಲಾ ಶಬ್ದಗಳಿಂದ, ಅದೇ ಲೌಕಿಕ ವೈದಿಕ ಭೇದವೆನ್ನ ವರ್ಣಾತ್ಮಕ ಅಶೇಷ ಶಬ್ದಾರ್ಥ ಯುಗಾದಿ ಸರ್ವವೇದ ಅರ್ಥ ಹೇಳಲಿಲ್ಲ, ಅದೇ ಅರ್ಥ. ಲೌಕಿಕ ವೈದಿಕ ಅಂತ ಹೇಳಿದ್ರಿಂದ ಲೋಕದ ಶಬ್ದಗಳು ಬೇಕಾದ್ರೂ ಆಗಬಹುದು, ಶಾಸ್ತ್ರ ಶಬ್ದ ಬೇಕಾದ್ರೂ ಆಗಬಹುದು, ಅವುಗಳಿಂದ ಏನಾಗಿದ್ದಾನೆ ಪರಮಾತ್ಮ? ವಾಚ್ಯನಾಗಿದ್ದಾನೆ. ವೆರಿ ಇಂಪಾರ್ಟೆಂಟ್. ಯಾವುದು? ಹೌದು ಹೌದು, ಯಾವ ಎಲ್ಲ ಗುಣನೇ ಹೇಳುತ್ತೆ. ಆ ಗುಣ ಇಟ್ಕೊಳ್ಳೋ ಯೋಗ್ಯತೆ ದೇವರಲ್ಲಿ ಮಾತ್ರ ಇದೆ, ಬೇರೆಯವರಲ್ಲಿಲ್ಲ. ಆದ್ರಿಂದ ಏನಾಯ್ತು, ಕೆಟ್ಟ ಪದ ಅಂತ ಇಲ್ಲೇ ಇಲ್ಲ, ಕೆಟ್ಟ ಪದ ಅಂತ ಇಲ್ಲ, ಆಕ್ಚುಲಿ ಕರೆಕ್ಟ್. ಅದು ಎಷ್ಟೋ ಕಡೆಗೆ ಆ ಕಡೆ ಶಿಕಾರಿಪುರ ಕಡೆ ಹೋಗ್ಬಿಟ್ರೆ ಹುಚ್ಚವರಾಯ ಹುಚ್ಚಾಚಾರ ಬೇಕಾಚಾರ ಇಟ್ಕೊಂಡಿರ್ತಾರೆ, ಗೊತ್ತಾಯ್ತು? ಉಳಿದವ್ರಿಗೆ ಹುಚ್ಚ ಇವ್ರು ಹೇ ಹುಚ್ಚ ಬಾತ್ ಪಾಪ ಹುಚ್ಚ ಅಂತ ಅವ್ರು ಪಾಪ ಯಾವುದೋ ಉಚ್ಚಾರ ಹೆಸರು ಹೇಳುತ್ತೆ ಉಚ್ಚಾರ್ತೇಳಿ. ಆ ಯಾಕೆ ದೊಡ್ಡ ಪಂಡಿತರಿದ್ರು ಉಚ್ಚಾಚಾರ ಅಂತ ಹೆಸರು, ಭಾರಿ ದೊಡ್ಡ ಪಂಡಿತರು, ನೂರಾದ ಶಿಷ್ಯ ಪಾಠ ಹೇಳಿದವರು ಗುರುಗಳ ಉಚ್ಚಾಚಾರ. ಉಚ್ಚರತ್ತು ಓದಿ ಬಂದಿರತ್ತಾರ ಕೇಳ್ತಾರ ಪದ ಏನದು? ಒಳ್ಳೆ ಪದ. ಇನ್ನು ಕೆಲವರು ಭಾರಿ ಒಳ್ಳೆ ಪದ, ಇವ್ರಿಗೆ ಇವ್ರಿಗೆ ಯೋಗ್ಯತೆ ಇಲ್ಲ, ಅದನ್ನು ತಮಾಷೆ ಮಾಡ್ತಿರ್ತಾರ ಅವ್ರು. ಗೊತ್ತಾಯ್ತಾ? ಮನ್ಮಥಾಧ್ಯ ಹೆಸರು ಭಯಂಕರ ಕುರೂಪಿ, ಹೆಸರಿಗೆ ಬೇರೆ ಕೇಳೋ ಅಂತಾರಲ್ಲ ಹಾಗೆ. ಬೃಹಸ್ಪತಿ ದಂಡನಿಗೆ ಬೃಹಸ್ಪತಿ ಅಂತಾರೆ, ಜಾಡಗೂ ಬೃಹಸ್ಪತಿ ಅಂತಾರೆ. ದಂಡನ ಬೃಹಸ್ಪತಿ ಪದ ವ್ಯಂಗ್ಯಾರ್ಥದಲ್ಲಿ, ಅರ್ಥ ಆಯ್ತಾ? ಆದ್ದರಿಂದ ಕೆಟ್ಟ ಪದಗಳಿಂದ ವಾಚನ ಇವತ್ತು ಲೋಕದಲ್ಲಿ ಇದೆ ಅದೆಲ್ಲ ಕೂಡ. ಇತ್ಯಾದಿ ಅನ್ಯತ್ರ ನಿಯತೈರಪಿ ಮುಖ್ಯತಃ ಯೋಧಿತ ಶಬ್ದೈರಿತಿ ಇತ್ಯಾದಿ ಇತ್ಯನೇನ, ಶಬ್ದಕ್ಕೆ ಸಹಜವಾದ ದೋಷ ಇಲ್ಲ. ಗೊತ್ತಾಯ್ತಾ? ದೋಷ ದೋಷಿ ಶಬ್ದಕ್ಕೆ ಉಪಯೋಗಿಸ್ತಾ ಶಬ್ದ ಕೆಟ್ಟದ ಅಂತ ಅನಿಸುತ್ತೆ. ದುರ್ಯೋಧನ ಕೆಟ್ಟ ಶಬ್ದ ಅಲ್ಲ ಅದು, ಸುಯೋಧನ ಕೆಟ್ಟ ಶಬ್ದ ಅಲ್ಲ. ಅದೇ ವಂಶದಲ್ಲಿ ಹಿಂದೆ ದುರ್ಯೋಧನ ಅಂತ ರಾಜ ಇದ್ದ, ಅವನ ಹೆಸರೇ ಅವನಿಗಿಟ್ಟಿದ್ದ ಅಷ್ಟೇ. ಅವನು ಭಾರಿ ಒಳ್ಳೆಯವನು, ಅರ್ಥ ಆಯ್ತಾ? ಆ ರಾಜ ಭಾರಿ ಒಳ್ಳೆಯವನು, ಇವನ ಹೆಸರು ಕೆಡಿಸಿ ಹಾಳು ಮಾಡಿಬಿಟ್ಟ. ದುರ್ಜಯ ವಿಷ್ಣುವ ಹೆಸರೇ, ದುರ್ಜಯ ದುರ್ಲಭ ದುರ್ಗ ಇವೆಲ್ಲ ಕೆಟ್ಟ ಹೆಸರು ನೋಡೋದಕ್ಕೆ. ದುರ್ಜಯ ಅಂತ ದುರ್ಯೋಧನ ಸಂಬಂಧಪಟ್ಟು ಒಬ್ಬನಿದ್ದಾನೆ, ಅವನು ಭಾರಿ ದುಷ್ಟ. ಸೊ ಶಬ್ದಗಳಿಂದ ಏನಾಗೋದಿಲ್ಲ, ಆ ಗುಣ ಆ ವ್ಯಕ್ತಿಯಿಂದ ಏನಾಗುತ್ತೆ, ಶಬ್ದ ಅದು ಕೆಟ್ಟೋಗ್ಬಿಡುತ್ತೆ, ಶಬ್ದದಿಂದ ಕೆಟ್ಟೋಗುತ್ತೆ ಹೊರತು ಆ ವ್ಯಕ್ತಿ ಯೋಗ್ಯತೆ ಇಲ್ಲ ಕೆಟ್ಟ. ಯೋಗ್ಯತೆ ಇದ್ರೆ ಏನಾಗುತ್ತೆ ಅದು? ಎಂಥ ಒಳ್ಳೆ ಶಬ್ದ ಉಪಯೋಗಿಸಿದ್ರು ಕೂಡ ಅವ್ರಿಗೆ ಅರ್ಥ ಆಗಲ್ಲ, ಎಷ್ಟು ಕೆಟ್ಟ ಶಬ್ದ ಇರ್ತೀವಿ ಇವ್ರಿಗೆ ಅರ್ಥ ಆಗುತ್ತೆ ಆಪೋಸಿಟ್ ಅವ್ರು. ಇತ್ಯಾದಿ ಇತ್ಯನೇನ ಸಮನ್ವಿತೈ ಸ ತತ್ಪಾದೀಯ ಅವ್ಯಕ್ತಾದಿ ಕೃಷ್ಣ ಶಬ್ದ ಪರಾಮರ್ಶ ಆದಿ ಶಬ್ದದಿಂದ, ಅದೇ ಪಾದದಲ್ಲಿ ಹೇಳಿರ್ತಕ್ಕಂಥ ಅವ್ಯಕ್ತ ಮೊದಲಾದ ಏನೇನು ಶಬ್ದಗಳಿದೆ ಎಲ್ಲ ಶಬ್ದಗಳಿಂದ ವಿಷ್ಣುವೇ ವಾಚ್ಯ. ತಥಾಚ ಇತ್ಯಾದಿಭಿ ಅವ್ಯಕ್ತ ಶಬ್ದ ಪ್ರಭೃತಿಭಿ ಅನ್ಯತ್ರೈವ ಪ್ರಸಿದ್ಧೈ ಏಕೋ ಜನಾರ್ದನೋ ಮುಖ್ಯತೆಯ ಉದಿತ ಇತಿ ಅದಕ್ಕೆ ಮುಖ್ಯ ಅರ್ಥ ಅಂತ ಹೇಳಿಬಿಟ್ರು. ಶೂನ್ಯ ಶಬ್ದಕ್ಕೆ ಏನೋ ಅರ್ಥ ಹೇಳಲಿಲ್ಲ, ನಾವೇನು ಹೇಳಿದ್ವಿ ಮುಖ್ಯ ಅರ್ಥನೇ ಹೇಳಿ. ಮುಖ್ಯ ಅರ್ಥ ನಿನಗೆ ಗೊತ್ತಿಲ್ಲ ಅಷ್ಟೇನೆ ಅಧ್ಯಾ ಅಂತ ಅವನು ಹೇಳೋದು ಪೂರ್ವಪಕ್ಷ. ನಿನಗೆ ಅರ್ಥ ಗೊತ್ತಿಲ್ಲವೇ ಹೊರತು ಮುಖ್ಯಾರ್ಥ ಸರಿಯಾಗೇ ಇದೆ. ಅಧ್ಯಾಯಾರ್ಥಂ ಉಪಸಂಹರತಿ ಅಥೋ ಅನಂತ ಗುಣೋ ಯಚ್ಛಬ್ದ ಯೋಗ ವೃತ್ತಯ ಇತಿ. ಈಗ ಇಷ್ಟೇ ಸರ್ವಶಬ್ದ ವಾಚ್ಯಾರ್ಥ ಏನು ಉಪಯೋಗ ಆಯಿತು ನಿಮಗೆ ಅಂತ ಪ್ರಶ್ನೆ. ಈಗ ಸರ್ ಇಷ್ಟೆಲ್ಲ ಭಾರಿ ಗಲಾಟೆ ಮಾಡಿದ್ರಲ್ಲ, ಏನು ಉಪಯೋಗ ಅಂದರೆ, ಸರ್ವಶಬ್ದ ವಾಚ್ಯತ್ವ ಹೇಳಿದಾಗ ಒಂದೊಂದು ಶಬ್ದಕ್ಕೂ ಏನಿದೆ ಒಂದು ಗುಣ ಇದೆ, ಒಂದೊಂದು ಶಬ್ದಕ್ಕೂ ಗುಣ ಇದೆ. ಆ ಶಬ್ದ ಹೇಳಿದರೆ ಸರ್ವಗುಣಗಳಿದೆ ಅಂತ. ಸರ್ವಶಬ್ದ ವಾಚ್ಯತ್ವ ಯಾರಲ್ಲಿದೆ ಅವರಲ್ಲಿ ಏನಿದೆ? ಉದಾಹರಣೆಗೆ ಒಬ್ಬ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ನ ಫಿಸಿಕ್ಸ್ ಪ್ರೊಫೆಸರ್ ಅಂತ ಕರಿಬಾರದು, ಯಾಕೆ? ಆ ಗುಣ ಇಲ್ಲ ಅವನಲ್ಲಿ, ಅರ್ಥ ಆಯ್ತಾ? ಯಾವ ಗುಣ ಇರುತ್ತೋ ಆ ಶಬ್ದ ಬರುತ್ತೆ. ಎಲ್ಲ ಶಬ್ದದಿಂದ ವಾಚ್ಯ ಅಂತ ಹೇಳಿದ ಮೇಲೆ ಏನು ಬಂತು ಅದಕ್ಕೆ? ಎಲ್ಲ ಗುಣಗಳು ಬಂತು. ವೆರಿ ಸಿಂಪಲ್. ಅದು ಒಂದು ಗುಣ ಒಂದು ಶಬ್ದ ವಾಚ್ಯತ್ವ ಇಲ್ಲದೆ ಹೋದರೂ ಕೂಡ ಪೂರ್ಣತ್ವ ಹೋಯಿತು, ಒಂದು ಗುಣ ನ್ಯೂನ ಮೈನಸ್ ಪಾಯಿಂಟ್ ಆಯಿತು. ಇದು ಅರ್ಥ ಮಾಡಿಕೊಂಡು ಎಷ್ಟು ಇಂಪಾರ್ಟೆಂಟ್. ಅವರಿಗೆ ಸರ್ವಶಬ್ದ ವಾಚ್ಯತ್ವ ಯಾತಕ್ಕೆ ಒಪ್ಪಲಿಲ್ಲ ಅದ್ವೈತಿಗಳು ಅಂದರೆ ಗುಣಪೂರ್ಣತ್ವ ಒಪ್ಪಬೇಕಾಗುತ್ತೆ ಅವರಿಗೆ. ಬಟ್ ಅವ್ರ ಫಿಲಾಸಫಿ ಏನು ಮಾಡ್ಕೊಂಡ್ಬಿಟ್ರು ಅವರು? ನಿರ್ಗುಣ ಅಂತೇಳಿ. ಆದ್ದರಿಂದ ಯಾವ ಶಬ್ದವೂ ಹೇಳೋದಿಲ್ಲ ಅಂತ ಹೇಳಿದ್ರು, ಅರ್ಥ ಆಯ್ತಾ? ಆಚಾರ ಸಿದ್ಧಾಂತ ಅದ್ವೈತ ಕಾಂಪ್ರಮೈಸ್ ಮಾಡ್ಕೊಂಡು ಅಂದರೆ ಏನು ಕಾಂಪ್ರಮೈಸ್ ಮಾಡ್ಕೋತಾರೆ? ಸರ್ವಶಬ್ದ ವಾಚ್ಯತ್ವ ಹೇಳಿದ ನಮ್ಮ ಸಿದ್ಧಾಂತ ಇಲ್ಲಿ ಒಂದು ಶಬ್ದನೂ ದೇವರು ಹೇಳೋದಿಲ್ಲ ಅಂತೇಳಿ. ಒಂದು ಶಬ್ದ ಬ್ರಹ್ಮ ಶಬ್ದ ಕೂಡ ದೇವರು ಹೇಳೋದಿಲ್ಲ, ಅರ್ಥ ಆಯ್ತಾ? ಅಂದ್ಮೇಲೆ ಏನು ನ್ಯಾಯ ಕೊಟ್ಟಾಗ ದೇವರಿಗೆ ಅವರು? ಒಂದು ಶಬ್ದ ಒಂದು ಗುಣ ಬರುತ್ತಲ್ಲ, ಒಂದು ಶಬ್ದ ವಾಚ್ಯತ್ವ ಒಂದು ಗುಣ ಬರುತ್ತೆ. ಅದಕ್ಕೆ ಒಂದು ಗುಣ ಇಲ್ಲ ಅಂತ ಹೇಳ್ಬೇಕಾದ್ರೆ ಏನು ಮಾಡ್ಬೇಕು ಅವರು? ಒಂದು ಶಬ್ದನೇ ಹೇಳೋದಿಲ್ಲ ಅಂತ ಹೇಳಬೇಕು. ದ್ವೈತಾದ್ವೈತಕ್ಕೆ ಎಷ್ಟು ವಿರೋಧ ಬಂತೀಗ? 100%. ಮತ್ತೆ ಜಸ್ಟ್ ಇದಲ್ಲ, 100% ವಿರೋಧ ಬಂತು. ಅತಃ ಅನ್ಯತ್ರ ಉಭಯತ್ರ ಅನ್ಯತ್ರೈವ ಪ್ರಸಿದ್ಧೈ ಅಥೋ ಅನಂತ ಗುಣೋ ಯಚ್ಛಬ್ದ ಯೋಗ ವೃತ್ತಯ ಇತಿ. ಅತಃ ಸಿಂಪಲ್, ಅನಂತ ವೈ ವೇದಾಹ, ಅನಂತ ವೇದಗಳಿಂದ ಪ್ರತಿಪಾದ್ಯನಾದ್ರಿಂದ ಅನಂತ ಗುಣಪೂರ್ಣ ಅಷ್ಟೇ. ಆಚಾರ್ಯ ಒಂದು ಮಾತು ಹೇಳ್ತಾರೆ, ದೇವರ ಹೆಸರು ಹೇಳಿದಾರತಕ್ಕಂಥ ಪದ ಇಲ್ಲ ಅಲ್ಲ, ಅಕ್ಷರ ಇಲ್ಲ, ಧ್ವನಿ ಕೂಡ ಇಲ್ಲ. ಪ್ರತಿಯೊಂದು ಯಾರನ್ನು ಹೇಳಲೇಬೇಕು? ದೇವರನ್ನು ಹೇಳಲೇಬೇಕು. ಬಾಧೆ ಬಂತಾರ, ನೀರು ಹರಿದೊಂದು ಸಮುದ್ರ ಸೇರಲೇಬೇಕು. ಅದು ದೃಷ್ಟಾಂತ ಕೊಟ್ಟರು, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ. ಆಕಾಶದಿಂದ ಬಿದ್ದ ನೀರು ಹೇಗೆ ಸಮುದ್ರಕ್ಕೆ ಹೋಗಲೇಬೇಕು, ಆಕಾಶದಿಂದ ಬಿದ್ದ ನೀರು ಶಬ್ದ. ಶಬ್ದ ಮತ್ತು ಯಾರನ್ನು ಹೇಳಬೇಕದೀಗ? ದೇವರನ್ನು ಹೇಳಲೇಬೇಕು, ಇಲ್ಲದ್ರೆ ಶಬ್ದನೇ ಅಲ್ಲ ಅದು. ಇತಿ ಅಧ್ಯಾಯ ಅರ್ಥಭುವ ಸಂಹರತಿ ಅಥೋ ಅನಂತ ಗುಣೋ ಯಚ್ಛಬ್ದ ಯೋಗ ವೃತ್ತಯ ಇತಿ. ಅತಃ ಅನ್ಯತ್ರ ಉಭಯತ್ರ ಅನ್ಯತ್ರ ಇವ ಚ ಪ್ರಸಿದ್ಧೈ. ಎಷ್ಟು ಬಂತೀಗ? ಅನ್ಯತ್ರ ಶಬ್ದ, ಅನ್ಯತ್ರ ನಿಯತ ಶಬ್ದ, ಉಭಯತ್ರ ಪ್ರಸಿದ್ಧ ಶಬ್ದ, ಅನ್ಯತ್ರ ಇವ ಪ್ರಸಿದ್ಧ ನಾಮಾತ್ಮಕ ಲಿಂಗಾತ್ಮಕ ಎಲ್ಲ ಶಬ್ದ ತಗೊಂಡಾಗ ಒಂದು ಶಬ್ದನೂ ಉಳಿಲೇ ಇಲ್ಲ. ವಾಚ್ಯತ್ವ ಜನಾರ್ದನೋ ಅನಂತ ಗುಣ ಇತಿ. ಜನಾರ್ದನ ಅನಂತ ಗುಣ ಅಂತಾಯಿತು. ತಾವತ ಕಥಂ ಅನಂತ ಗುಣ ಇತ್ಯತ ಉಕ್ತಂ ಯಚ್ಛಬ್ದ ಇತಿ. ಯಾತಕ್ಕೆ ಯಚ್ಛಬ್ದ ಯೋಗ ವೃತ್ತಯ, ಶಬ್ದಗಳೆಲ್ಲ ಯೋಗ ವೃತ್ತಿಯನ್ನು ಹೊಂದಿರೋದ್ರಿಂದ ರೂಢಿಯಲ್ಲಿ ವಾಚ್ಯ ಅಲ್ಲ, ಯೋಗದಲ್ಲಿ ವಾಚ್ಯ. ಕೆಲವು ರೂಢಿಯಲ್ಲೇ ವಾಚ್ಯ, ಕೆಲವು ಯೋಗದಲ್ಲಿ ವಾಚ್ಯ. ಯೋಗ ಅಂದ್ರೆ ವಿದ್ವದ್ರೂಢಿನ ಮತ್ತೆ ಜ್ಞಾನಿಗಳಿಗೆ ಎಲ್ಲ ಶಬ್ದನೂ ದೇವರ ಪರನೆ ಕಾಣ್ತಾ ಇದೆ. ತಾವತ ಕ್ರಿಯತಿ ಯಸ್ಮಾತ್ ಯೋಗೇನ ಅವಯವಾರ್ಥ ಸಂಬಂಧೇನ ವೃತ್ತಿ ತೇಷಾಂತೆ ಇತಿ ಯೋಗ ವೃತ್ತಯೋ ಯೌಗಿಕಾ ಶಬ್ದಾಃ ತಸ್ಮಾದ್ ಇತ್ಯರ್ಥಃ. ಎಲ್ಲ ಶಬ್ದಗಳು ಯೌಗಿಕವಾದ್ದರಿಂದ ಎಲ್ಲ ಶಬ್ದಗಳು ವಿಷ್ಣುವನ್ನೇ ಹೇಳ್ತಾ ಇವೆ. ಸಂಕ್ಷೇಪ ಭಾಷ್ಯ ವಿವೃತೌ ರಾಘವೇಂದ್ರೇಣ ಭಿಕ್ಷುಣ ಕೃತಾಯಾಂ ತತ್ವಮಂಜರಿಯಾಂ ಸಮಾಪ್ತೋ ಅಧ್ಯಾಯ ಆದಿಮಃ. ಮೊದಲನೇ ಅಧ್ಯಾಯಕ್ಕೆ ಮುಗಿಸ್ತಾ ರಾಘವೇಂದ್ರ ಸ್ವಾಮಿಗಳು ಬರೀತಾ ಇದ್ದಾರೆ. ಸಂಕ್ಷೇಪ ಭಾಷ್ಯ ವಿವೃತೌ, ಅಣುಭಾಷ್ಯಕ್ಕೆ ಅನೇಕ ಹೆಸರುಗಳು. ಅಣು ಸಂಕ್ಷೇಪ, ಸಂಕ್ಷೇಪ ಭಾಷ್ಯ, ಅಣುಭಾಷ್ಯ, ಸಂಗ್ರಹ ಭಾಷ್ಯ, ಅಣು ವೇದಾಂತ, ಅನೇಕ ಹೆಸರಿದೆ ಅದಕ್ಕೆ. ಸಾಮ ಹೆಚ್ಚು ಪ್ರಸಿದ್ಧ ಇರೋದು ಅಣುಭಾಷ್ಯ ಅಂತೇಳಿ. ಇಲ್ಲಿ ಸಂಕ್ಷೇಪ ಭಾಷ್ಯ ವಿವೃತಿ, ಸಂಕ್ಷೇಪ ಭಾಷ್ಯ, ಅಣುಭಾಷ್ಯ. ವಿವೃತಿ ಅಂದ್ರೇನು? ವಿವರಣೆ. ವಿವೃತಿ ಅಂದರೆ ಗೀತಾ ವಿವೃತಿ, ವಿವರಣೆ. ಸಂಕ್ಷೇಪ ವಿವೃತಿ ಅಂದರೆ ವಿಸ್ತಾರ ಮಾಡೋದು, ಸಂವೃತ್ತಿ ಅಂದರೆ ಚಿಕ್ಕದು ಮಾಡೋದು. ಸಂಕ್ಷೇಪ ಭಾಷ್ಯ ವಿವೃತವು ರಾಘವೇಂದ್ರೇಣ ಭಿಕ್ಷುಣ, ಬರೆದವರು ಯಾರು? ರಾಘವೇಂದ್ರ ಸ್ವಾಮಿಗಳದ್ದು ಭಿಕ್ಷುಗಳು. ಕೃತಾಯಾಮ್ ತತ್ವ ಮಂಜೆ ಭಿಕ್ಷು ಶಬ್ದ ತೊಗೊಂಡ್ಬಿಟ್ರೆ ಉಳಿದವರಿಗೆ ಏನಾಗುತ್ತೆ? ಈಗ ಯಾರು ಭಿಕ್ಷುಕರು ಬರೆದ್ರಂತ ಗೊತ್ತಿರಲ್ರಿ ಅಂತೇಳಿ ಮಾಡೋಣ. ಭಿಕ್ಷು ಅಂತ ಅವ್ರಿಗೆ ಏನು ಅರ್ಥ ಗೊತ್ತು ಪಾಪ? ಅದು ಒಂದೇ ಗೊತ್ತಿರೋದು, ಬೇರೆ ಅರ್ಥ ಗೊತ್ತೇ ಇಲ್ಲ ಅವನ ತಲೆಗೆ. ಭಿಕ್ಷು ಅಂದ್ರೆ ಏನು? ಜ್ಞಾನ ಭಿಕ್ಷು ಅಂತ ಅರ್ಥ. ಜ್ಞಾನದ ಭಿಕ್ಷ ಬೇಡುವವರು. ಎತ್ತಿಗಳು ಏನೂ ಕೇಳಬಾರದಂತೆ, ಒಂದು ಕೇಳಲೇಬೇಕು ಅವರು. ಏನವರು? ಜ್ಞಾನ ಕೇಳೋದು. ಅದಕ್ಕೆ ಗ್ರಂಥದಾನ ಒಂದೇ ತಗೋಬೋದು ಎತಿಗಳು, ಬೇರೆ ಯಾವ ದಾನ ತಗೊಳ್ಳೋದಿಲ್ಲ. ಗ್ರಂಥದಾನ ಒಂದು ತಗೊಳ್ಳೇಬೇಕು, ತಗೋಬಾರ್ದಲ್ಲ, ತಗೊಳ್ಳೇಬೇಕು. ಗ್ರಂಥದಲ್ಲಿ ಏನಿರುತ್ತೆ? ಜ್ಞಾನ. ಅದು ಜ್ಞಾನದ ಭಿಕ್ಷೆ ಬೇಡುವವರು ಫಸ್ಟ್. ಅದು ಇನ್ನೊಂದು ಅರ್ಥ. ಜ್ಞಾನದ ಭಿಕ್ಷೆ ಕೊಡುವವರು ಯಾರಿಗೆ? ಜನರಿಗೆ. ಅದೊಂದು ಬೇರೆ ಕೆಲಸ ಇಲ್ಲ ಅವರಿಗೆ, ಅದು ಒಂದೇ. ಆದ್ರಿಂದಾಗಿನೇ ಏನು ಕೊಡ್ತಾರೆ? ಜ್ಞಾನದ ಭಿಕ್ಷೆಯನ್ನು ಕೊಡ್ತಾರೆ. ಜ್ಞಾನದ ಭಿಕ್ಷೆಯನ್ನು ದೊಡ್ಡವರಿಂದ ತಗೋತಾರೆ, ಚಿಕ್ಕವರಿಗೆ ಕೊಡ್ತಾರೆ. ಟೀಕಾರಾಯರು ಹೆಚ್ಚಾಗಿ ಉಪಯೋಗಿಸೋದು ಹಾಗೇನೆ. ಜಯತೀರ್ಥಾಖ್ಯೇನ ಭಿಕ್ಷುಣ ಹೇಳಬೇಕಾದ್ರೆ ಜಯತೀರ್ಥಾಖ್ಯೇನ ಭಿಕ್ಷುಣ ಆಪದ ಹೆಸರು ರಾಘವೇಂದ್ರೇಣ ಭಿಕ್ಷುಣ. ರಾಘವೇಂದ್ರರು ಮತ್ತು ಭಿಕ್ಷುವಿನಿಂದ ಇದಾಗಿದೆ. ಆ್ಯಕ್ಚುಲಿ ತೋರಿಸಿದ್ರಲ್ಲ ಪೂರ್ವಾಶ್ರಮದಲ್ಲಿ ಅಷ್ಟೆಲ್ಲ ದಾರಿದ್ರ್ಯ ಇದ್ರು ಕೂಡ ಒಬ್ಬರಲ್ಲೂ ಭಿಕ್ಷೆ ಬೇಡಲಿಲ್ಲ. ಅವರು ಯಾವ ಭಿಕ್ಷೆ ಬೇಡಲಿಲ್ಲ? ಅನ್ನದ ಭಿಕ್ಷೆ ಕೇಳಕ್ಕೆ ಹೋಗಲೇ ಇಲ್ಲ. ಗುರುಗಳು ಕೂಡ ಕೊಟ್ಟರೆ ಕಷ್ಟ ಅಂತೇಳಿ ಏನು ಮಾಡ್ತಿದ್ರು? ಅವರು ಹಂಗೆ ಸಜ್ಕೊಂಡು ಬಿಡ್ತಾ ಇದ್ರು. ಏಕೆ ಊಟ ಆಗಿಲ್ಲ ಅಂತ ಕೇಳಬಾರದು ಅವರು. ಆಗಿಲ್ಲ ಅಂದರೆ ವ್ಯವಸ್ಥೆ ಮಾಡ್ತೀನಿ ಅಂತ ಬಿಡ್ತಾರೆ, ಅದಾಗಬಾರ್ದು. ಅಂದರೆ ಅಷ್ಟು ಭಿಕ್ಷೆ ಬಿಟ್ಟಿದ್ದೆ. ಅನ್ನದ ಭಿಕ್ಷೆ ಕೇಳದೆ ಹೋಗಿದ್ರೆ ಜ್ಞಾನದ ಭಿಕ್ಷೆ ಸಿಗ್ತೆ ಅವರಿಗೆ. ಅರ್ಥ ಆಯ್ತಾ? ಇಲ್ಲದವ್ರು ಏನಾಗ್ತಿತ್ತು? ಜ್ಞಾನದ ಭಿಕ್ಷೆನೇ ಬರ್ತೀವಿ. ಆ ರೀ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸಂಕ್ಷೇಪ ಭಾಷ್ಯ ರಾಘವೇಂದ್ರೇಣ ಭಿಕ್ಷುಣ ಕೃತಾಯಾಂ ತತ್ವ ಮಂಜರಿಯಾಂ ಸಮಾಪ್ತೋ ಅಧ್ಯಾಯ ಆದಿಮಃ. ಆದಿಮಃ ಫಸ್ಟ್ ಫಸ್ಟ್ ಚಾಪ್ಟರ್ ಮುಗಿಯಿತು. ತತ್ವಮಂಜರಿಯಲ್ಲಿ ಮೊದಲೇ ಅಧ್ಯಾಯ ಮುಗಿದಿದೆ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಬ್ರಹ್ಮಸೂತ್ರ ಅಣುಭಾಷ್ಯಸ್ಯ ಟೀಕಾಯಾಂ ರಾಘವೇಂದ್ರ ಇತಿ ಕೃತಾಯಾಂ ತತ್ವಮಂಜರಿಯಾಖ್ಯ ತತ್ವಮಂಜರಿ ಆಖ್ಯಾಯಾಂ ಪ್ರಥಮಾಧ್ಯಾಯಸ್ಯ ಚತುರ್ಥ ಪಾದ ಇತಿ ಪ್ರಥಮಾಧ್ಯಾಯ ಸಮಾಪ್ತಃ. ನಾಳೆಯಿಂದ ದ್ವಿತೀಯಾಧ್ಯಾಯ. ಯಾವುದು ಬದಲೇ ಅಧ್ಯಾಯ ಒಂದೇ? ಓಹೋ, ಸರಿ ಸರಿ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾಪ್ತೇಶ್ವ ಸಿದ್ಧಸ್ವರಾ ತೇನೇ ಬ್ರಹ್ಮ.